ವಿಷ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಯಾಮಿ ಲೇಶತಃ ಗುಣಗಣ ನಿಲಯಂ ಪತಿಂಬ್ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಪರಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಭಗವತ್ತರಾದ ಶ್ರೀಕೃಷ್ಣ ಅರ್ಜುನನಿಗೆ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಮತ್ತು ಜ್ಞಾನಾಜ್ಞೇಯ ಯಾರರ ಬಗ್ಗೆ 13ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಅದರಲ್ಲಿ ಈಗ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಜ್ಞಾನ ಶಬ್ದಕ್ಕೆ ಎರಡರ್ಥ, ಜ್ಞಾನ ಸಾಧನ ಸಾಮಗ್ರಿ ಯಾವುದು ಮತ್ತು ಜ್ಞಾನದ ಸ್ವರೂಪ ಏನು ಅಂತ ಹೇಳಿ ಎರಡೂ ವಿಧವಾದ ಪ್ರಶ್ನೆ ಉಂಟು. ಭಗವಂತ ಮೊದಲು ಜ್ಞಾನಕ್ಕೆ ಸಾಧನವಾದ ಗುಣಗಳನ್ನೆಲ್ಲ ಸಾಧನ ಸಂಪತ್ತಿಯನ್ನೆಲ್ಲ ಪಟ್ಟಿ ಮಾಡಿ ಹೇಳ್ತಾ ಇದ್ದಾನೆ. ನಿನ್ನೆ ಅದರಲ್ಲಿ ನೋಡಿದ್ದೇವೆ, ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಶಾಂತಿ ಅರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಇದು ಮೊದಲ ಒಂದು ಶ್ಲೋಕ. ಇದರಲ್ಲಿ ಅಮಾನಿತ್ವಂ ಅದಂಭಿತ್ವಂ, ಯಾವನಿಗೆ ದುರಭಿಮಾನ ಇರುತ್ತೆ ಅವನೆಂದೂ ಸಹ ಜ್ಞಾನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನನಗಿಂತ ದೊಡ್ಡವನೇ ಇಲ್ಲ ಅಂತಕ್ಕಂಥ ಭ್ರಮೆಗೆ ಅವನು ಬೀಳೋದ್ರಿಂದ ಎಂದವನಿಗೆ ಜ್ಞಾನ ಬರೋದಿಲ್ಲ. ಅದಕ್ಕೆ ಮಾನಿತ್ವಂ ಅನ್ನೋ ಪದ ಬಂತು. ಶ್ವೇತಕೇತು 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ವಾಪಸ್ ಬಂದ. ಬಂದು ಏನಾಗಿದ್ದ ಅಂತ ಹೇಳ್ತಾರೆ, ಅನೂಚಾನಮಾನಿ ಸ್ತಬ್ಧ ಏಯಾಯ. ಅನೂಚಾನಮಾನಿ, ನಾನು ಭಾರಿ ಓದಿದವನು, ನನ್ನ ದುರಭಿಮಾನಕ್ಕೊಳಗಾಗಿ ಬಿಟ್ಟಾಗ ಏನಾಯಿತು, ಸ್ತಬ್ಧ ಅಪ್ರಣದ ಸ್ವಭಾವ, ಸ್ವತಃ ತಂದೆಗೆ ನಮಸ್ಕಾರಾದಿಗಳನ್ನು ಮಾಡದೇನೆ ಹಾಗೆ ನಿಂತ. ಆಗ ಅವರು ಕೇಳಿದರು, ಏನು ಓದಿದ್ದೆ ನೀನು ಅಂತ, ಏನು ಓದಿದ್ದೇನೆ ಇದೆಲ್ಲ ಕೂಡ ನಿನಗೆ ವಿನಯವೇ ಇಲ್ಲ, ಓದಿದ್ದೇನು ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಮಾನಿತ್ವ, ತುಂಬಾ ಜನ 100-90% ಜನ ತಮಗೆ ಗೊತ್ತಿಲ್ಲದೆ ಇದಕ್ಕೆ ಒಳಗಾಗಿ ಬಿಡ್ತಾರೆ. ವಿಚಿತ್ರವಾದ ರೋಗ, ಎಷ್ಟೋ ರೋಗಗಳು ಗೊತ್ತಿಲ್ಲದೆ ಪ್ರವೇಶ ಮಾಡುತ್ತೆ. ನಮಗೆ ಗೊತ್ತು, ಗೊತ್ತಿದ್ದು ಯಾರು ರೋಗ ತಗೊಳ್ಳೋಕೆ ಹೋಗೋದಿಲ್ಲ. ಗೊತ್ತಿದ್ದೇನೆ ರೋಗ ಪ್ರವೇಶ ಮಾಡು, ಪ್ರವೇಶ ಮಾಡಿ ನಮ್ಮ ದೇಹವನ್ನೇ, ನಮಗೆ ಗೊತ್ತಿರೋದಿಲ್ಲ. ಈ ನಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡತಕ್ಕಂಥ ಈ ದುರಭಿಮಾನ ನಮಗೆ ಗೊತ್ತಾಗೋದಕ್ಕೆ ಭಾರಿ ತಡ ಆಗಿರುತ್ತೆ ಎಷ್ಟೋ ಸಲ. ಅದಕ್ಕೆ ಅಮಾನಿತ್ವಂ ಅದಂಭಿತ್ವಂ, ಅದಂಭಿತ್ವಂ ದಂಭ ಜ್ಞಾತ್ವಾ ಅತಿ ಸ್ವಾತ್ಮನೋ ಅಲ್ಪತ್ವಂ ಮಹತ್ವ ಪ್ರದರ್ಶನ ದಂಭ. ತಾನು ಅದು ಅಷ್ಟು ಯೋಗ್ಯ ತನಗಿಲ್ಲ ಅಂತ ಗೊತ್ತಿದ್ರು ಕೂಡ ಕ್ರಿದ್ಧಾಗ ಪ್ರಿಟೆಂಡ್ ಮಾಡ್ತಾನಲ್ಲ, ಅದಕ್ಕೆ ದಂಭ ಅಂತ ಹೆಸರು. ಆ ಸ್ವಭಾವ ಇದ್ರೆ ಮನುಷ್ಯ ಒಂದೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗಲೂ ಹೆಚ್ಚಿದ್ರೆ ಕಡಿಮೆ ಹಿಡ್ಕೊಂಡ್ರೆ ಅದನ್ನ ಜ್ಞಾನ ಅಂತಾರೆ ಹೊರತು ಕಡಿಮೆ ಹೆಚ್ಚು ಮಾಡಿಕೊಂಡ್ರೆ ತಪ್ಪಾಗತ್ತೆ. ಕಡಿಮೆ ಯೋಗ್ಯತೆಯನ್ನು ಹೆಚ್ಚು ಮಾಡಿಕೊಂಡ್ರೆ ತುಂಬಾ ತಪ್ಪಿದೆ, ಅದು ಪ್ರಯೋಜನ ಇಲ್ಲ. ಅದು ವೋಲ್ಟೇಜ್ ಹೆಚ್ಚಾದರೆ ಬರ್ನಾಗ ತಲ ಟೈಪ್ ಆಗುತ್ತಷ್ಟೆ. ದಂಭ ಅವನ ಜೀವನವನ್ನು ಹಾಳು ಮಾಡಿಬಿಡುತ್ತ, ಅದರಿಂದ ಹಾಳು ಮಾಡಬಾರದು. ಹೆಚ್ಚಿನ ಕಡಿಮೆ ತಿಳ್ಕೊಂಡ್ರೆ ತಪ್ಪಲ್ಲ, ಆದರೆ ಕಡಿಮೆ ಹೆಚ್ಚಂತ ತಿಳ್ಕೊಳ್ಬಾರದು. ಅದಕ್ಕೆ ಭೀಮಸೇನ ಹೇಳುತ್ತಾನೆ, ಕೃಷ್ಣ ನಾನು ಏನು ಮಾಡಬಂದೆ ಗೊತ್ತಾ ಅಂತ ಹೇಳ್ತಾನೆ. ಒಂದು ಯುದ್ಧಾಗ ಪರ್ವದಲ್ಲಿ ಬರುತ್ತದೆ, ಸಂಧಿಗೆಂತ ಹೊರಬಂತ ಹತ್ತು ನಿಂತಾಗ ನಿನ್ನ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದಾಗ ಆಗ ಭೀಮಸೇನ ಹೇಳುತ್ತಾನೆ, ಕೃಷ್ಣ ನಿನ್ನ ಒಂದು ಅನುಗ್ರಹ ಒಂದು ಇದ್ರೆ ಇಡೀ ಭೂಮಿಯನ್ನ ಎರಡು ಹೋಳಾಗಿ ಸೀಡಿ ಬಿಡಬಲ್ಲೆ ಅಂತ ಹೇಳ್ತಾನೆ. ನೋಡೋದಕ್ಕಿದು ದಂಭ ಕಂಡ ಕಾಣುತ್ತೆ ಮುನ್ನೋಟಕ್ಕೆ. ಕೃಷ್ಣ ಹೇಳ್ತಾನೆ, ಭೀಮಸೇನ ನೀನು ಹೇಳಿದ್ದೀಯಲ್ಲ, ಇದು ಭಾರಿ ಕಡಿಮೆ ಹೇಳಿದ್ದೆ, ಹೆಚ್ಚಲ್ಲ ಅಂತ ಹೇಳ್ತಾನೆ. ಇದು ಭೀಮಸೇನ ಗುಣ ಇತ್ತು. ಅದಕ್ಕೆ ಭೀಮಸೇನ ಸಮವೋ ನಾಸ್ತಿ, ಸೇನೆಯೋ ಋಷಯೋ ರೂಪಿ. ನಾಟಕ ಸಿನಿಮಾಗಳಲ್ಲಿ ಜಂಬ ಟೈಪ್ ತೋರಿಸ್ಬಿಟ್ಟಿದ್ದಾರೆ, ತಪ್ಪು. ಭೀಮಸೇನ ಎಷ್ಟು ಶಕ್ತಿ ಹೇಳ್ತಾನೆ ಅದು ಕೃಷ್ಣ ಹೇಳ್ತಾನೆ. ಯತ್ಕಿಂಚಾತ್ಮನೇ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣ ಮತ್ತೇತತ್ ತೊಯ್ಯು ಸಂಭಾವಯಾಮ್ಯಹಂ. ನೀನೇನು ಹೇಳಿದ್ದೀಯಲ್ಲ ಇದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಿನ ನನಗಿದೆ ಅಂತ ನನ್ನ ಗೊತ್ತು ಅಂತ ಕೃಷ್ಣ ಹೇಳ್ತಾನೆ. ಇದು ನಿಜವಾಗ್ಲೂ ಭೀಮಸೇನನ ಅದಂಭಿತ್ತುಕೊಳ್ಳೋ ದೃಷ್ಟಾಂತ. ಅದೇ ಅರ್ಜುನ ಏನ್ ಮಾಡ್ತಾನೆ ಗೊತ್ತಾ, ಒಂದ್ಸಲ ಒಬ್ಬ ಬ್ರಾಹ್ಮಣನ ಮಕ್ಕಳು ಹುಟ್ಟಿರ್ಲಿಕ್ಕೆ ಮಾಯ ಆಗ್ತಾ ಇರ್ತಾರೆ. ಹುಟ್ಟಿದ್ರೆ ಪತ್ತೆನೇ ಇಲ್ಲ, ಮಗು ಅಳೋಭನೆಯಿಂದ ಕೆಲಸತಾ ಇರ್ತು, ಮಗುನೇ ಕಾಣ್ತಿರ್ಲಿಲ್ಲ, ಸತ್ತೋಗಕ್ಕೂ ಅಲ್ಲ ದೇಹನೂ ಅಲ್ಲಿಲ್ಲ, ಪೂರ್ತಿ ಮಾಯ ಆಗಿಬಿಡ್ತಾ ಇತ್ತು. ಆಗ ಆ ಬ್ರಾಹ್ಮಣ ಬಂದು ಭಾಗವತ ದಶಮಸ್ಕಂದದಲ್ಲಿ ಕಥೆ ಬರುತ್ತೆ, ಕೃಷ್ಣನ ಬಳಿ ಕೇಳಕ್ಕೆ ಅಂತ ಬರ್ತಾನೆ. ಆಗ ಅರ್ಜುನ ಬಾಗ್ಲಲ್ಲೇ ನೋಡ್ತಾನೆ, ಏನಾಗಬೇಕು ನನ್ನಿಂದ ಅಂತ ಕೇಳುತ್ತಾನೆ. ಇದು ಅರ್ಜುನ ಇದು ಒಳ್ಳೆ ಸ್ವಭಾವ ಇದೆ, ಯಾರಾದರೂ ಕೂಡ ನನಗೆ ಸಂಬಂಧಪಟ್ಟಿದೆ ಅಂತಿದ್ರೆ ತಪ್ಪದು. ಯಾರು ದುಃಖಿಗಳು ಬಂದರೆ ನಾನೇನು ಮಾಡಬಹುದಾ ಅಂತ ಕೇಳೋದು ಭಾರಿ ದೊಡ್ಡ ಗುಣ ಅರ್ಜುನಿಗೆ ಅದಿತ್ತು. ಆಗ ಅವನು ಹೇಳ್ಕೊಂಡ ಹೀಗೆ ಆಗತ್ತೆ, ಹುಟ್ಟಿದ ತಕ್ಷಣ ಮಕ್ಕಳು ಮಾಯವಾಗ್ತಾರೆ, ಅದಕ್ಕೆ ರಕ್ಷಿಸಬೇಕು ಕೃಷ್ಣನ ಕೇಳಬೇಕು ಬಂದಿದ್ದೇನೆ ಅಂತ ಹೇಳಿದ. ಆಗ ಅರ್ಜುನ ಹೇಳಿದ, ನನ್ನದು ಹೇಳು ಪರವಾಗಿಲ್ಲ ನಾನು ಮಾಡ್ತೇನೆ ಅಂತ ಹೇಳಿದ. ಆ ಬ್ರಾಹ್ಮಣ ಹೇಳಿದ, ನೋಡು ಅರ್ಜುನ ಇದು ಬಹಳ ಕಷ್ಟದ ಕೆಲಸ, ಕೃಷ್ಣನಿಗಾಗತ್ತೆ ಹೊರತು ಉಳಿದವರಲ್ಲ ಆಗೋದಿಲ್ಲ, ನಾನು ಕೃಷ್ಣನ ಹತ್ರ ಹೋಗ್ತೇನೆ ಅಂದ. ಆಗ ಅರ್ಜುನ ಏನ್ ಮಾಡ್ತಾನೆ ಗೊತ್ತೇನು, ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾಶ್ಮೀರೇವತ ಅಹಂ ವೈ ಅರ್ಜುನೋ ನಾಮ ಗಾಂಡೀವಂ ಯಶ ವೈ ಹನು. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಈಗ, ನಾ ಕೃಷ್ಣ ತಿಳ್ಕೊಂಡ್ಬಿಟ್ಟಿಯಾ, ಕೃಷ್ಣಗಿಂತ ಜಾಸ್ತಿ ಅಂತ ಮಾತಾ ಇದ್ರು ಎಷ್ಟು ತಪ್ಪಿದ್ರು. ನಾವೇ ಕೃಷ್ಣರ ಮುಂದೆ ಶಿಷ್ಯಸ್ತೇ ನಮ್ಮ ಸಾಧಿನಾಮ್ ತಾಮ್ ಪ್ರಥಮ ಅಂತ ಕೂಡ್ತಾನೆ, ನಿನ್ನ ಹೇಳ್ತಾ ನಾವು ಕೃಷ್ಣ ತಿಳ್ಕೊಂಡ್ಬಿಟ್ಟಿಯಾ, ನಾವು ಬಲರಾಮ ತಿಳ್ಕೊಂಡ್ಬಿಟ್ಟಿಯಾ, ನಾವು ಅರ್ಜುನ ಗೊತ್ತಾ, ನಾವು ಎಲ್ಲರಿಗಿಂತ ನೋಡಿದ್ದೇನೆ ಅಂತ ಮಾಡ್ತಾನೆ. ಆಗ ಕೃಷ್ಣನೇ ಬರ್ತಾನೆ ಅಲ್ಲಿ, ಏನು ಅರ್ಜುನ ಅಂತ ಕೇಳುತ್ತಾನೆ. ಹೀಗೆ ಬ್ರಾಹ್ಮಣ ಹೇಳ್ಕೊಳ್ತಾನೆ. ಆಗ ಅರ್ಜುನ ಏನ್ ಮಾಡ್ತೇವೆ ಅರ್ಜುನ, ನಾನು ಮಾಡ್ತೇನೆ ರಕ್ಷಣೆ ಮಾಡಿಬಿಡ್ತೇನೆ ಅಂತ ಹೇಳಿದರೆ ಕೃಷ್ಣ ಕೇಳ್ತಾ, ಆಗುತ್ತಾ ನಿನ್ನ ಕೈಲೇ ಸತ್ಯತೆ ಏನು ತಿನ್ ನಿಮ್ಗೆ ಆಗುತ್ತಾ ಅಂದ್ರೆ ಓ ಆಗುತ್ತೆ ಅಂತ ಹೇಳುತ್ತಾ. ಅರ್ಜುನ ಯೋಚನೆ ಮಾಡು ಅಂದ್ರೆ ಕೃಷ್ಣ ಆಗದೆ ಹೋದ್ರೆ ಅಗ್ನಿ ಪ್ರವೇಶ ಮಾಡ್ತೇವೆ ಅಂತ ಅದು ಬರೆ ಸೇರಿಸ್ತಾನೆ. ಮತ್ತೆ ನೀವು ಬಟ್ಟೆ ಇಸ್ಕೊಳ್ತಾ ಶುರುವಾಯ್ತು, ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಆ ಕೃಷ್ಣ ಆಯ್ತು ಹೌದ ಏನಾಗುತ್ತೆ ನೋಡು ಅಂತ ಹೇಳಿದ್ರೆ ಅರ್ಜುನ ಹೋದ, ತನ್ನ ದಿವ್ಯಾಸ್ತ್ರದ ಸಾಮರ್ಥ್ಯದಿಂದ ಎಲ್ಲಾ ಕಡೆಗೂ ಕೂಡ ದಿಗ್ಬಂಧನ ಮಾಡಿದ. ಯಾವ ಪಿಶಾಚಿಗೆ ಸಿಕ್ಕಿ ಹೋಗ್ತಿರಬೇಕು, ಮಂತ್ರಾಸ್ತ್ರ ಹಾಕಿದ್ದೇನೆ, ಏನ್ ಮಾಡಲು ಹೇಳಿ ಸಾಧ್ಯ ಅಂತ ಕಾಕೊಂಡು ಕುತ್ಕೊಂಡ. ನೀವು ಹುಟ್ಟು ಅಲೋಭನೆ ಕೆಲಸಕ್ಕೆ ಮಾಯ ಆಯ್ತು, ಏನಿಲ್ಲ ಇದು. ಈತ ಕಾಂಡವನ ದಹನ ಮಾಡೋ ಸಾಮರ್ಥ್ಯ ಇದ್ದ ವ್ಯಕ್ತಿ ಒಂದು ಹನಿ ಮಳೆ ನೀರು ಹಿಂದೆ ಸುರಿಸಲು ಕೆಳಗೆ ಬಿಡದಂತ ಸ್ಟಾಪ್ ಮಾಡಿದ್ದ ಅಂತವನು ಏನು ಮಾಡೋಕ್ಕಾಗಲೇ ಇಲ್ಲ. ಆ ಕೃಷ್ಣ ಏನು ಅರ್ಜುನ ಅಂತ ಕೇಳಿದ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೊರಟ. ಆ ಕೃಷ್ಣ ಹೇಳ್ತಾನೆ, ಅರ್ಜುನ ಅಹಂಕಾರ ಪಡ್ಲಕ್ಕೆ ಹೋಗ್ಬೇಡ, ಅದು ಯಾರೋ ಮಾಡಿದ ಕೆಲಸ ಅಲ್ಲ, ನೀನು ಅಹಂಕಾರ ಬರೋಕ್ಕೆ ನಾನೇ ಮಾಡಿದ ಕೆಲಸ ಅಂತ ಹೇಳುತ್ತಾನೆ. ನಾನೇ ಮಾಡಿದೆ, ಮಕ್ಕಳನ್ನು ಯಾರೋ ಓದಿಲ್ಲ ನಾನು ಓದ ಗೊತ್ತಾಯ್ತಾ ಅಂತ ಹೇಳಿ ತೋರಿಸಿದನಂತೆ. ಆಗ ಅರ್ಜುನ ಜ್ಞಾನೋದಯ ಇದಕ್ಕೆ ಭೀಮನ ಕಷ್ಟ ಮಾಡೋದಿಲ್ಲ, ಯಾಕೆ ಭೀಮ ಅಹಂಕಾರ ಪಟ್ಟೇ ಇಲ್ಲ, ದಂಭ ತೋರಿಸಿಯೇ ಇಲ್ಲ, ಅನೇಕ ತಿಳ್ಕೊಂಡಿದ್ದೇನು ಭೀಮನ ಭಾರಿ ದಂಭ ತೋರಿಸ್ತಾ ಅಂತೆ. ತಪ್ಪು, ಭೀಮ ಸರಿಯಾದ ರೀತಿ ಜೀವನ ಸಾಗಿಸಿದ್ದಕ್ಕೇನೆ ಭೀಮಸೇನ ಸಮಯ ನಾಸ್ತಿ, ಸೇನೆಯೋ ಋಷಯೋರೋಪಿಯನ್ನು ಉನ್ನತ ಮಟ್ಟವನ್ನು ತಲುಪ್ತಾನೆ ಅನ್ನೋದನ್ನು ಮರಿಬಾರ. ಅಂದ್ರೆ ಯಾರಿಗೆ ದಂಭ ಮೊದಲಾದ ದೋಷಗಳಿಲ್ಲ ಅವರಿಗೆ ಜ್ಞಾನ ಬರತಕ್ಕಂಥ ಅವಕಾಶ ಉಂಟು ಹೊರತು ಉಳಿದವರಿಗಿಲ್ಲ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ, ಹಿಂಸೆ ಮಾಡೋ ಸ್ವಭಾವ ಇದ್ದರೆ ಜ್ಞಾನ ಎಂದೂ ಬರೋದಿಲ್ಲ. ಗಮನಿಸಬೇಕು, ನಾವು ಹಿಂಸೆ ಮಾಡಿದರೆ ಎಂದೂ ಜ್ಞಾನ ಬರೋದಿಲ್ಲ. ಅಹಿಂಸೆ ಮನುಷ್ಯ ಅಳವಡಿಸಿಕೊಳ್ಬೇಕು ಅಂತ ಹೇಳುತ್ತಾರೆ. ಇದು ಒಂದು ಸೂಕ್ಷ್ಮ ವಿಚಾರವು. ಇವತ್ತು ಅಹಿಂಸೆ ಎನ್ನುವುದು ಅನೇಕ ಬೌದ್ಧರಲ್ಲಿ ಜೈನರಲ್ಲಿ ಅಹಿಂಸೆ ಇದ್ದೇ ಇತ್ತು. ಆದರೆ ಈ ಅಹಿಂಸೆಯನ್ನು ಜನ ಅರ್ಥ ಮಾಡಿಕೊಳ್ಳಲು ಸೋತಿರೋದೇ ಹೆಚ್ಚು. ಅಹಿಂಸೆ ಅಂದರೆ ಏನು ತುಂಬ ಜನ ತಿಳ್ಕೊಂಡ್ರು, ಯಾವ ಹಿಂಸೆನೂ ಮಾಡಿಕೊಡ್ತು ಆಬ್ಸಲ್ಯೂಟ್ ಸೆನ್ಸ್ ತಂದು ಹಿಂಸೆ ಬಿಟ್ಟುಬಿಡಬೇಕು. ಇದು ತುಂಬಾ ಜನಗಳ ವಾದ ಇದೆ. ಅವರು ಹಿಂಸೆಯನ್ನು ಯಾವ ರೀತಿಯಲ್ಲೂ ಮಾಡಲೇಬಾರದು ಅನ್ನೋ ಕಾನ್ಸೆಪ್ಟ್ ಇದ್ರೆ ಅದು ಜೀವನ ದುರ್ಭರವಾಗ್ತದೆ ಅಂತ ಹೇಳಿದ್ದ. ಮನುಷ್ಯನ ಬದುಕಿಗೆ ಅರ್ಥನೇ ಇಲ್ಲ. ಬರೀ ಹಿಂಸೆ ಮನುಷ್ಯ ಮಾಡ್ತಿದ್ರೆ ಜಗತ್ತು ಹೇಗೆ ಬದುಕೋದಿಲ್ವೋ, ಬರೀ ಅಹಿಂಸೆ ಅಂತ ಕೂತುಕೊಂಡು ಜನಕ್ಕೆ ಬದುಕೋದಿಲ್ಲ ಅಂತ ಹೇಳಿದ್ದ. ಬರೀ ಅಹಿಂಸೆಯಿಂದನೂ ಬದುಕಿಲ್ಲ, ಬರೀ ಹಿಂಸೆಯಿಂದನೂ ಬದುಕಿಲ್ಲ. ಹಿಂಸೆ ನೋವಿಗೆ ಕಾರಣವಾದರೆ ಅಹಿಂಸೆನೂ ನೋವಿಗೆ ಕಾರಣ ಆಗ್ತದೆ. ಆದ್ದರಿಂದ ಅಹಿಂಸೆ ಅಹಿಂಸೆ ಅಂತ ಹೇಳಿದರೆ ಎಲ್ಲ ರೀತಿ ಹಿಂಸೆ ಬಿಡೋದು ಅಲ್ಲ, ನಿಷ್ಕಾರಣವಾದ ಹಿಂಸೆಯನ್ನು ಬಿಡೋದು, ದುಃಖಕ್ಕೆ ಕಾರಣವಾಗತಕ್ಕಂಥ ಹಿಂಸೆಯನ್ನು ಬಿಡೋದು. ಯಾವ ಹಿಂಸೆ ದುಃಖಕ್ಕೆ ಕಾರಣವಾಗೋದಿಲ್ಲ ಸುಖಕ್ಕೆ ಕಾರಣವಾಗ್ತದೆ ಅಂತ ಹಿಂಸೆ ಮಾಡಲೇಬೇಕು ಅಂತ ಅರ್ಥ. ನಮಗೆ ಸಮಸ್ಯೆ ಬರುತ್ತದೆ, ಹಿಂಸೆ ಬಾರ ಸುಖ ಕಾರಣವಾಗುತ್ತ ನೋಡೋದಕ್ಕೆ, ಹಿಂಸೆ ಸುಖ ಕಾರಣವಾಗುತ್ತಾ ಅಂತ ಕೇಳಿದರೆ ದೋಸ್ತರ ಬಾರಿ ಕಾರಣವಾಗೇ ಆಗುತ್ತೆ. ಎಷ್ಟೋ ದಿನ ವಯಸ್ಸಾದವರು ಪಾಪ ಕಾಲು ನೋವಿರುತ್ತೆ, ತಮ್ಮ ಮಕ್ಕಳನ್ನು ಕೇಳ್ತಾರೆ ತುಳಿದು ಬಿಡು ಅಂತ ಹೇಳ್ತಾರೆ. ನೋಡೋದಕ್ಕೆ ಏನದು, ಈ ದೂರಿನ ಅಷ್ಟೇ ಫೋಟೋ ತಕ್ಕೊಂಡ್ಬಿಟ್ರೆ ಕೇಸ್ ಹಾಕ್ಬೋದು ಅವ್ರಿಗೆ. ಅಷ್ಟೇ ಫೋಟೋ ತಕ್ಕೊಂಡ್ಬಿಟ್ರೆ ನೋಡಿ ತಾಯಿನೇ ತಿಳಿತಾ ಇದ್ದ ನೋಡಿದ್ರೆ ಅವನೀಗ ಅಂತೇಳಿ ಹೆಚ್ಚಿರಿ ತಾಯಿ ತೂರಾಗಲ್ಲ ಹಾ ಅಂತಿರ್ತಾರೆ. ತುಳಿದು ನೋವಾಗುತ್ತೆ, ಆ ನೋವು ಬಾ ನೋವು ನೂಲಾಡಿಸುತ್ತೆ. ಮೊದಲ ನೋವಿಗೆ ಎಲ್ಲ ನೋವನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ಇವತ್ತು ಹಿಂಸೆ ತಾಯಿ ಮನೆ ಮಾಡ್ತಾನೆ ಕೇಳಿ ಆಂದಿ ರಿಕ್ವೆಸ್ಟ್ ಆಫ್ ಮದರ್ ಓನ್ಲಿ. ಅದು ಕೂಡ ಮತ್ತೆ ತಾಯಿ ರಿಕ್ವೆಸ್ಟ್ ಮಾಡ್ತದೆ, ಒಂದು ಕುಳಿ ಮಾರಯ್ಯ ಜೋರ ಕುಳಿ ಎರಡು ಜೋರ ಕುಳಿ ಸಾಲದೆ ಇದು ಅಂತ ಹೇಳುತ್ತೆ. ಜೋರ ಕುಳಿ ಹಿಂಸೆಯಿಂದ ಒಳ್ಳೇದಾಗುತ್ತೆ. ಆದ್ದರಿಂದ ಇಂಥ ಹಿಂಸೆ ಬಿಟ್ಟರೆ ಜಗತ್ತಿನ ಸಾಧ್ಯ ಇಲ್ಲ, ಅದು ಮಾಡಲೇಬೇಕಾಗುತ್ತೆ. ಇನ್ನು ವೈದ್ಯ ತುಂಬಾ ಹಿಂಸೆ ಕೊಡ್ತಿದ್ದಾನೆ, ಇಂಜೆಕ್ಷನ್ ಕೊಡ್ತಾನೆ. ಅವನು ಮೊದಲೇ ಹಿಂಸೆ ಅದುಗಡೆ ಮಾಡ್ತಿರಲ್ಲ ಅಂತ ಕೇಳಿದ್ರೆ, ಮೊದಲೇ ಗೋಳಾಡ್ತಿದ್ದಾರೆ ಇನ್ನು ಚಿತ್ರಗಳಿಸಿರ್ತೀರಲ್ಲ ಅಂತ ಕೇಳಿದ್ರೆ ತಪ್ಪು. ಆ ಹಿಂಸೆ ಸ್ವಲ್ಪ ಹಾಯ್ ಅಂತಾನೆ. ಆದ್ರೆ ಎಷ್ಟು ದೊಡ್ಡ ರೋಗ ವಾಸಿ ಹೋಗ್ಬಿಡುತ್ತೆ. ಎಷ್ಟೋ ಸ್ವಲ್ಪ ಹಾವು ಕರ್ಸೋದು ಒದ್ದಾಡ್ತಿರ್ತಾನೆ, ಏನೋ ಮಾಡ್ತಿರ್ತಾನೆ, ಪ್ರೀತ ಪೇನಿರುತ್ತೆ. ಆ ಕೊಟ್ಟ ಸ್ವಲ್ಪ ಕೂಡ ಪೇನೇನೋ ನೋಡಿ, ಹಿಂಸೆ ಆ ಹಿಂಸೆ ತೆಗೆದಾಕ್ಬಿಡ್ತು. ಆದ್ರಿಂದ ನಿಮ್ದು ಹಿಂಸೆ ಬೇಕೇದು ಇನ್ನಿತನ ಮುಂಚಿತ್ತಿರುತ್ತೆ. ಕಿತ್ತಬೇಕಾದ್ರೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅದು ಸ್ವಲ್ಪ ತಪ್ಪಿಸ್ತೇವೆ ಹೋಗ್ಬಿಟ್ಟಿದ್ರಂತೂ ಭಾರಿ ಕಷ್ಟ. ಓ ಬದರ್ತಾನೆ, ಆಗಲೂ ಕೂಡ ಯಾರು ಬಂದ್ಬಿಟ್ಟು ಬಿಟ್ಬಿಡಿ ಪಾಪ ಅಳ್ತಾರೆ ಅಂತ ಬಿಡಿಸ್ಬಿಟ್ರೆ ಕಾಲೇ ಹೋಗ್ಬಿಡುತ್ತಾನೆ. ಹೇಳ್ಬೇಕು ಇದು ಪರವಾಗಿಲ್ಲ ಸಿಕ್ಕಿ ಕಿತ್ತಿ ಅಂತ ಹೇಳ್ತಾ, ಪರವಾಗಿಲ್ಲ ಸಿದ್ಧ ಹಾಯ ಹುಡುಗ ಅಷ್ಟೇನೆ ಜೋರ ಕಿತ್ತಿ ಅಂತ ಹೇಳ್ತಾ ಕಿತ್ತಿಬಿಡ್ತಾ ಜೋರ ಬದರ್ತಾನು. ಆಮೇಲೆ ಏನಿಲ್ಲ ಪೇನಿಲ್ಲ ಇಲ್ಲ ಅಬ್ಬ ಥ್ಯಾಂಕ್ಸ್ ಹೇಳ್ತಾನೆ. ದುಡ್ಡುಗಡೆ ಕೊಡ್ತಾನೆ ಮತ್ತೆ ಅದಕ್ಕೆ ಕಂಡಗಳ ಅವತ್ತೇ ಕಾಲು ಇಳಿಸಿಬಿಟ್ರೆ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ನೋವು ಮಾಡಿಬಿಟ್ರೆ ಅಂತ ಹೇಳೋದೇ ಇಲ್ಲ, ಅದಕ್ಕೂ ಅನುಗ್ರಹ ಮಾಡಿದ್ರೆ ಅಂತ ಹೇಳುತ್ತೆ, ತುಂಬ ಉಪಕಾರ ಮಾಡಿದ್ರೆ ಅಂತ ಹೇಳುತ್ತಾನೆ. ಅಂದ್ರೆ ಈ ಜನ ಯೋಚನೆ ಮಾಡಲೇ ಇಲ್ಲ, ಕೆಲವು ಮತ್ತವರ ಬಗ್ಗೆ ಯೋಚನೆ ಮಾಡಲಿಲ್ಲ. ಹಿಂಸೆ ಮಾಡಬಾರದು ಅಂದ್ರೆ ಹಿಂಸೆ ಮಾಡಲೇಬಾರದು. ವೈಷ್ಣವ ಜೀವನ ಸಾಧ್ಯವೇ ಇಲ್ಲ, ಹೋಗ್ಲಿ ಬಿಡಿ, ಬದುಕಾಗೋದಿಲ್ಲ ಗೊತ್ತೇನು. ಏನೋ ತೊಗೊಳ್ತಾನೆ, ಎಲ್ಲ ಹಿಂಸೆ ಮಾಡೇ ಬರೋ ಬೆಳಿತಾನೆ. ಎಷ್ಟು ಪ್ರಾಣಿಗಳು ಸಾಯುತ್ತಾಗ ಅದು ಕೊಯ್ತಾನೆ, ಅವಕ್ಕೆಷ್ಟು ಹಿಂಸೆ ಆಗುತ್ತೆ. ಬೇಯಿಸ್ತಾನೆ, ಹುರಿತಾನೆ, ಕುಟ್ತಾನೆ, ಎಲ್ಲ ಹಿಂಸೆನೇ ಅದನ್ನ ಕೂಡ. ವಯಸ್ಸಾಗಿ ಜೀವನ ಮಾಡಕ್ ಬರೋದೇ ಇಲ್ಲ. ಹೋಗ್ಲಿ ಬಾಯ ಗೊತ್ತಿರ್ತೀನಿ ಅಂದ್ರೆ ಅದು ಹಿಂಸೆ ಒದ್ದಾಡ್ತಾರಲ್ಲ ಹಸಿವು ಅಂತೇಳಿ, ಅದು ಹಿಂಸೆ ಅಲ್ವಾ? ಈ ಮದ್ದೆ ನೀರು ತಿನ್ನಲ್ಲ ಅನ್ಕೋದು ಅದು ಹಿಂಸೆನೆ. ಸತ್ತೋಗ್ತಾರೆ ಅದು ಹಿಂಸೆನೆ. ಅಂದ್ರೆ ಇವತ್ತು ಹಿಂಸೆ ಶಬ್ದ ಅಂದ್ರೆ ಬಹಳ ವಿಚಿತ್ರ. ಟೋಟಲ್ ನಾನ್ ವೈಲೆನ್ಸ್, ಅಬ್ಸಲ್ಯೂಟ್ ನಾನ್ ವೈಲೆನ್ಸ್ ಅಂದ್ರೆ ಅದು ಇಂಪಾಸಿಬಲ್. ಅದಕ್ಕೆ ಹೇಳ್ತಾರೆ, ಹೆಚ್ಚು ಹಿಂಸೆಯನ್ನ ಪೂರ್ತಿ ಬಿಟ್ಟರೆ ಹಿಂಸೆ ಅಲ್ಲ, ಮಾಡಬೇಕಾದ ಹಿಂಸೆಯನ್ನು ಮಾಡಲೇಬೇಕು. ಯಾವ ಹಿಂಸೆ ಮಾಡೋದ್ರಿಂದ ಸಮಾಜಕ್ಕಾಗಲಿ ಬೇರೆಯವರಿಗಾಗಲಿ ಎಷ್ಟೇನೇನು ನೋವಾಗುತ್ತೋ ಆ ಹಿಂಸೆಯನ್ನು ಮಾಡಬಾರದು. ಆ ನೋವಿನಿಂದ ಪರಿಹಾರ ಸಿಕ್ಕೋದಾದ್ರೆ ಆ ಹಿಂಸೆ ಮಾಡಲೇಬೇಕು. ಭಗವದ್ಗೀತೆ ಹೇಳಿದ ಅಹಿಂಸೆ ಇದು, ಭಗವದ್ಗೀತೆ ಹೇಳಿದ ಅಹಿಂಸೆ ಇದೆ ಹೊರತು ಬೇರೆ ರೀತಿಯ ಹಿಂಸೆಯನ್ನು. ಆಪರೇಷನ್ ಮಾಡ್ತಾರೆ ಎಂಥ ಹಿಂಸೆ ಅದು ಒಂದು ನೋವಲಕ್ಕೆ ಆ ನೋವಾಗದಂತೆ ಮಾಡ್ತಾರೆ ಆದಷ್ಟು ಕೂಡ. ಆಗೇನಾದ್ರೂ ನೋವು ಆಗೇ ಆಗುತ್ತೆ, ನಾನು ಮುಗಿದ ನೋವಿರೋದಿಲ್ಲ, ಇದ್ದೇ ಇರುತ್ತೆ ನೋವು. ಎಷ್ಟೋ ಸಲ ದಿನಿಸಿದ ತೆಗೆದುಕೊಳ್ತಾ ಇರುತ್ತೆ ನೋವು. ಇಷ್ಟಾದ್ರೂ ಅದು ಹಿಂಸೆ ಅಂತ ಕರೆಯೋದಿಲ್ಲ, ಅಹಿಂಸೆ ಅಂತಲೇ ಕರೆಯೋ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಹೇಳ ಹಿಂಸೆ ಇದೇ ಹೊರತು, ಅಹಿಂಸೆ ಇದೇ ಹೊರತು ಬೌದ್ಧಗಳನ್ನು ಹೇಳ್ತಕ್ಕಂಥ ಹಿಂಸೆ ಭಗವಂತ ಹೇಳ್ತಾ ಇಲ್ಲ. ನಾನು ಕೃಷ್ಣ ಕೃಷ್ಣ ಹೇಳ್ತಾರೆ ಅಂತ ನಾವೇ ತಿಳ್ಕೊಳ್ಬೇಕು. ಅಹಿಂಸೆ ಬೇರೆ ಕಡೆ ಇದೆ, ಅದನ್ನು ಏನು ಒಪ್ಪೋಣಂತೆ. ಭಗವದ್ಗೀತೆಯಲ್ಲಿ ಹಿಂಸೆಗೆ ಅಭಿಪ್ರಾಯ ಇದೆ ಅಂತ ಹೇಳೋದು. ಅದು ಭಗವಂತ ಹೇಳ್ತಾರೆ, ಅರ್ಜುನ ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡುವ ಅರ್ಜುನ ಅಂತ ಹೇಳ್ತಾರೆ. ಅದು ಹಿಂಸೆ ಅಹಿಂಸೆ ಅಂತ ಆಯ್ಕೆ ಆಗಿತ್ತು. ಅಹಿಂಸೆ ಅಂತ ಹೇಳೋ ಕೃಷ್ಣ ಯುದ್ಧ ಮಾಡೋ ಅಂತ ಹೇಳ್ತಾನೆ ಅಂದ ಮೇಲೆ ಈ ಹಿಂಸೆ ಬೇಕು ಅಂತ ಅರ್ಥ. ದುಷ್ಟರಿಗೆ ಹಿಂಸೆ ಆಗದೆ ಹೋದ್ರೆ ಸಜ್ಜನರಿಗೆ ಸುಖ ಆಗಲಿಕ್ಕೆ ಸಾಧ್ಯತೆನೇ ಇದೆ. ಕಳ್ಳನ ಹಿಡ್ಕೊಳ್ಳುತ್ತೆ, ಕಳ್ಳನ ಓದುತ್ತಾರೆ, ಕಳ್ಳನ ಹ್ಯಾಂಗ್ ಮಾಡ್ತಾರೆ, ಎಷ್ಟೋ ಸಲ ಸಮಾಜದಲ್ಲಿ ನೋಡ ಹ್ಯಾಂಗ್ ಮಾಡ್ತಾರೆ. ಕೆಲವು ಸಮಾಜಗಳಲ್ಲಿ ಬಹಿರಂಗವಾಗಿ ನೇಣು ಹಾಕ್ತಾರೆ, ಬಹಿರಂಗ ಕಣ್ಣೀರು ಹಿಡಿದುಕೊಳ್ತಾರೆ. ಇದರ ಉದ್ದೇಶ ಏನು? ಅದು ನೋಡಿ ಸಾವಿರಾರು ಜನ ಕೆಟ್ಟವರಾಗೋರು ಒಳ್ಳೆಯವರಾಗುತ್ತೆ. ಮತ್ತೆ ಅಬ್ಬ ಇಂಥದ್ದು ನಾ ತಯಾರಿಲ್ಲ ಅಂತ ಆಗಬೇಕು. ಒಬ್ಬನಿಗಾಗೋ ಹಿಂಸೆ ನೂರಾರು ಜನರ ಒಂದು ಹಿಂಸಾ ಪ್ರವೃತ್ತಿಯನ್ನ ನಾಶ ಮಾಡ. ಆದ್ದರಿಂದ ಇವತ್ತು ಭಗವದ್ಗೀತೆ ಇರತಕ್ಕಂಥ ಹಿಂಸೆ ನಿಜವಾದ ಅರ್ಥದಲ್ಲಿ ಅಹಿಂಸೆನೆ. ಯುದ್ಧ ಮಾಡೋದು ಹಿಂಸೆ, ಆ ಹಿಂಸೆನೆ. ಅದು ಶಾಸ್ತ್ರ ಹೇಳುತ್ತೆ, ಎಷ್ಟೋ ಸರ್ತೆ ಹಿಂಸೆ ಅಹಿಂಸೆಯೇ ಆಗಿಬಿಡುತ್ತದೆ, ಅಹಿಂಸೆ ಹಿಂಸೆ ಆಗಿಬಿಡುತ್ತೆ. ಎಷ್ಟೋ ಸಲ ನಾನಂತೂ ಬಿಡು ತೆಗೆಯೋದಿಲ್ಲ, ಅದು ಹಾಯ ಕೊಟ್ಬಿಡ್ತಾನೆ. ಅದು ನೋಡಿದ್ರೆ ಒದ್ದಾಡಿ ರೋಗ ಎಷ್ಟು ಒದ್ದಾಡ್ತಾನೆ, ಶಾಪ ಹಾಕ್ತಾನೆ, ಎಷ್ಟು ಪಾಪಿಸ್ತೇವೆ ಅಂತೆ. ಹಿಂಸೆ ಅಂತ ಕಂಡಿದ್ದು ಅಹಿಂಸೆ ಆಯ್ತು, ಅಹಿಂಸೆ ಅಂತ ಕಂಡಿದ್ದು ಹಿಂಸೆ ಆಯ್ತು. ಅದಕ್ಕೆ ಭಗವಂತ ಹೇಳುತ್ತಾನೆ, ಸತ್ಯ ಹೇಳೋದು ಭಾರಿ ದೊಡ್ಡದು. ಸತ್ಯಶ್ಚ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕಾರ. ಸತ್ಯ ಹೇಳೋದು ಭಾರಿ ಒಳ್ಳೆಯದೆ, ಸತ್ಯವೇ ಅಂತ ಡಿಫೈನ್ ಮಾಡೋದಿದೆಯಲ್ಲ, ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಕಷ್ಟ. ಅಹಿಂಸೆನೇ ಹಾಗೆ, ಯಾವುದೋ ಒಂದು ಎಷ್ಟು ಸ್ವಲ್ಪ ಬೈದಾಗ ಹಿಂಸೆ ಅಂತ ಅನಿಸುತ್ತೆ. ವಿದ್ಯಾರ್ಥಿಯನ್ನು ಮನಸ್ಸು ದೇಡ್ಬಿಡ್ತಾನೆ, ಜೋರ ದೇಡ್ಬಿಡ್ತಾನೆ, ಹಿಂಸೆ ಅದು ಒಂದು. ಆದ್ರೆ ಅದಕ್ಕೆ ಮಾಡಿದ್ದು ತುಂಬ ಒಳ್ಳೆ ಸ್ಟೂಡೆಂಟ್ ಆಗ್ತಾನೆ, ನೆನಪು ಲೇಟಾಗಿ ಬರೋದಿಲ್ಲ, ಮರದೇಶದಿಂದ ಚೆನ್ನಾಗಿ ಓದ್ತಾನೆ. ಆದ್ರೆ ಅವನೇ ಫ್ಯಾನ್ಸ್ ಹೇಳ್ತಾರೆ, ಅವತ್ತು ದೇವ್ರಿಂದ ಎಷ್ಟೇ ನನ್ನ ಜೀವನ ಚೆಂದ ಆಗಿರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯೋಚನೆ ಇಟ್ಕೊಂಡು ಬಾಯ್ ನೋವು ಪಾಪ ಪಾಪ ಎಷ್ಟು ಲೇಟಾಗಿ ಯಾರು ಪರವಾಗಿಲ್ಲ, ಓದಬೇಕಾಗಿಲ್ಲ, ಬರಬೇಕಾಗಿಲ್ಲ, ಸುಮ್ಮನೆ ಕೂಡಬೇಕಾದ್ರೆ ಮಾತಾಡು ಕಿರುಚು ನಾನೇನು ಬೆಳೆಯೋದಿಲ್ಲ ಅಂತ ಹೇಳಿಬಿಟ್ರೆ ಮುಂದೇನಾಗುತ್ತೆ, ಸಮಾಜ ಸೃಷ್ಟಿಕಾಗುತ್ತೆ ಅಂತ ಒಂದು ಹಿಂಸೆಗೆ ದೇಶನೇ ಹಾಳಾಗುತ್ತೆ. ಈ ಮಾತು ಅರ್ಥ ಮಾಡಿ ಎಲ್ಲ ಕಡೆಗೂ ಅದು ಉಂಟೇ ಇದೆ. ಒಬ್ಬರು ಒಳ್ಳೇದು ಮಾಡಿಕೊಂಡು ಇನ್ನೊಬ್ರು ಹಿಂಸೆ ಆಗೇ ಆಗುತ್ತೆ ಅಷ್ಟೇ ಸರ್. ಆದ್ರೆ ಒಟ್ಟು ಪರಿಣಾಮ ಇಂಪಾರ್ಟೆಂಟ್. ಮೆಕ್ಯಾನಿಕಲಿ ಹಿಂಸೆ ಹಿಂಸೆ ಅಂತ ಕೇಳಿದ ಅರ್ಥ ಇಲ್ಲ, ಆದ್ರೆ ಅದ್ರ ವಿವೇಕ ಏನಾಗುತ್ತೋ ನೋಡ್ಬೇಕು. ಅದಕ್ಕೆ ಪರಿಣಾಮದಿಂದ ಅದರ ಫಲಿತಾಂಶದಿಂದ ಎಷ್ಟೋ ತಪ್ಪು ಇಲ್ಲ, ಏನಲ್ಲಿ ಏನ್ ಕಾಣುತ್ತೆ, ಒಳ್ಳೆಯವ್ರಿಗೆ ಕೆಟ್ಟದಾಗ ಕಾಣಿಸುತ್ತೆ. ಅಷ್ಟಕ್ಕೆ ತಿಳ್ಕೊಂಡ್ಬಿಡ್ತೇನಾಗಿದೆ, ಒಳ್ಳೆಯವ್ರಿಗೆ ಕೆಟ್ಟದಾಯ್ತು, ನಾವು ಒಳ್ಳೆಯವರಾದ್ರೆ ಪ್ರಯೋಜನ ಇಲ್ಲ, ನಮಗೂ ಪಾಂಡವರಿಗೆ ಕೆಟ್ಟದಾಗೋಯ್ತು, ತಿಳ್ಕೊಂಡ್ಬಿಟ್ಟು ಏನ್ ಮಾಡಬೇಕಾಗ. ಅದಕ್ಕೆ ಹೇಳುತ್ತಾರೆ, ಆಗಿ ಕೆಟ್ಟದಾಗೆ ಆಗುತ್ತೆ. ಅದು ಫಲಿತಾಂಶ ಕೊನೆಗೆ ಏನಾಯ್ತು? ಟ್ರಾಜಿಡಿ ಕಾಮಿಡಿ ಅಂತೇವಲ್ಲ, ಕೊನೆಯೇ ನೋಡಿ ಹೇಳ್ತಾರೆ. ಮೊದಲು ಬದ್ದ ಟ್ರಾಜಿಡಿ ಕಾಮಿಡಿ ಅಲ್ಲ, ಅದು ರಿಸಲ್ಟ್ ನೋಡಿ ಹೇಳ್ಬೇಕು. ರಿಸಲ್ಟ್ ಒಳ್ಳೆ ಪಾಂಡೆ ಇಷ್ಟೆಲ್ಲ ಕಷ್ಟಪಟ್ಟು ವನವಾಸಕ್ಕೆ ಹೋಗಿ ದುರ್ಯೋಧನ ವನವಾಸ ಮಾಡಲೇ ಇಲ್ಲ, ಈ ವನವಾಸ ಮಾಡಲೇ ಇಲ್ಲ. ಪಾಂಡವರು ವನವಾಸ ಮಾಡಿದ್ರು, ಪಾಪ ಸತ್ಯವಂತರು ವನವಾಸ ಮಾಡಿದ್ರು. ಸುಳ್ಳು ಹೇಳಿದವನು, ಮೋಸಗಾರ ದೂರಾಡಿದವನು ಮರೆದುಬಿಟ್ಟ. ಹಾಗಿದ್ರೆ ಅಂತ ವಂಶ ನಿರ್ವಂಶವಾಯಿತು. ಆದರೆ ಪಾಂಡವರು ಇದ್ಯಾವ ರಾಜರಾಗ್ತಾ ಇರ್ತಾರೆ ಅಂದ್ರೆ, ಮಧ್ಯದಲ್ಲಿ ಏನ್ ನಮ್ ಕಾಣುತ್ತೆ ಅದು ಮುಖ್ಯ ಅಲ್ಲ, ಫಲಿತಾಂಶ ಭಾರಿ ಮುಖ್ಯ. ಫಲಿತಾಂಶ ಭಾರಿ ಮುಖ್ಯ. ಇವತ್ತು ಓದ್ತಕ್ಕಂಥ ನಿಜವಾಗಿ ಹಿಂಸೆಪಟ್ಟಾಗ ಲೆಕ್ಕ. ವಿದ್ಯಾಪುರಾಣ ಮಸುಕಮ್ಮ ನಿದ್ರ, ಎಷ್ಟು ಕಷ್ಟಪಡ್ತಾನೆ, ಊಟ ಕಡಿಮೆ ಮಾಡ್ತಾನೆ, ನಿದ್ರೆ ಮಾಡೋಕ್ಕಾಗೋದಿಲ್ಲ, ಭಾರಿ ತ್ಯಾಗ ಮಾಡಬೇಕಾಗುತ್ತೆ. ಆಮೇಲೆ ನೋಡಿದ್ರೆ ಯಾವನ ಎಂಜಾಯ್ ಮಾಡಿರ್ತಾನೋ ಅವನು ದುಃಖ ಬಿಡ್ತಾನೆ, ಇಲ್ಲಿ ಕಷ್ಟಪಟ್ಟು ಸುಖವಾಗಿರ್ತಾನೆ. ಆದ್ರಿಂದ ಅಹಿಂಸೆ ಎಂಬುದು, ಭಗವದ್ಗೀತೆ ಹೇಳಿದ ಅಹಿಂಸೆ ಅನ್ನೋದು ಬಹಳ ಅಪೂರ್ವವಾದಂತಹ ಒಂದು ವೈದಿಕ ಕಾನ್ಸೆಪ್ಟ್. ಅದು ತಾತ್ವಿಕವಾದಂತಹ ನೆಲೆಯಲ್ಲಿ ಆದ ಮಾತೇ ಹೊರತು ಕೇವಲ ಜನ ಮೇಲ್ ತಿಳ್ಕೊಂಡು ಅರ್ಥಲ್ಲಿ ಅಹಿಂಸೆ ಅಲ್ಲ ಅದನ್ನು ತಿಳ್ಕೊಂಡ್ರೆ ಸರಿ. ಅಹಿಂಸಾ ಕ್ಷಾಂತಿ ಹಿ ಆರ್ಜವೈ, ಇಂದಿನ ಗುಣ ಕ್ಷಾಂತಿ ಹಿ, ಕ್ಷಮಾಶೀಲತೆ ಅಂತ ಅರ್ಥ. ಕ್ಷಾಂತಿ ಅಂದ್ರೆ ಕ್ಷಮೆ, ಕ್ಷಮೆ ಇರಬೇಕು. ಇದನ್ನು ಜನ ತಪ್ಪ ತಿಳ್ಕೊಂಡಿದ್ದೆ ಹೇಳಿ, ಕ್ಷಮಿಸಿಬಿಡಿ, ತುಂಬಾ ತಪ್ಪು ಮಾಡಿದ್ರೆ ಕ್ಷಮಿಸಿಬಿಡಿ. ಕ್ಷಮಿಸಲಿಲ್ಲ ನೋಡಿದ್ರ ಏನ್ರಿ, ಎಷ್ಟು ನಿಷ್ಠರ ವ್ಯಕ್ತಿಗಳು, ಭಾರಿ ಕಠಿಣ ವ್ಯಕ್ತಿಗಳು, ಕ್ಷಮಿಸಬೇಕಾಗಿತ್ತು. ಇದು ಅಷ್ಟು ತಪ್ಪ ತಿಳ್ಕೊಂಡ ಪದಗಳಿವೆಲ್ಲ ಕೂಡ. ಇದು ಕ್ಷಮೆ ಅಂತ ಕರೆಯೋದಿಲ್ಲ. ವಿದ್ಯಾರ್ಥಿ ಕಾಪಿ ಹೊಡಿತಾ ಇರ್ತಾನೆ, ಅವನು ಪ್ರಿನ್ಸಿಪಾಲ್ ಬರ್ತಾನೆ ನೋಡ್ತಾನೆ, ಸಾರಿ ಅಂತಾರೆ, ಓಕೆ ಅಂದ್ರೆ ಕ್ಷಮಿಸ್ಬಿಟ್ಟ, ಕ್ಷಮಾಸಿ ಇಲ್ಲಾಂದ್ರೆ ಬೋರ್ಡ್ ಬರುತ್ತೆ ಅಂತೇಳಿ ನೋಡಿದ್ರೆ ಡಿಸ್ಮಿಸ್ ಆಗ್ತಾರೆ. ಅಂತ ದರಿದ್ರ ಏನು ಹಾಗಿದ್ರೆ ಇದು ವಿದ್ಯೆ ಹಾಳಾಗೋಗುತ್ತೆ ಅಂತ ಡಿಸ್ಮಿಸ್ ಮಾಡ್ತಾನೆ, ಡಿಬಾರ್ ಮಾಡ್ತಾರೆ. ನೋಡೋದು ಸ್ಟ್ರಿಕ್ಟ್ ಅವನು, ಹುಡುಗ ಭಾರಿ ಬೇಕು ತಾನೆ. ಹೆಂಗ್ಸ ಕೆಲವರು ಅಂತೀರಿ ಸಾರ್, ನಮ್ಮ ಅಕ್ಕನಿಗೆ ಮದುವೆ ಆಗಿಲ್ಲ, ನಮ್ಮ ತಂಗಿ ಮದುವೆ ಆಗಿಲ್ಲ, ಅಪ್ಪ ವಯಸ್ಸಾಗಿಬಿಟ್ಟಿದೆ, ಸ್ವಲ್ಪ ಕಪ್ಪು ಎಲ್ಲ ಬಿಟ್ಬಿಟ್ರೆ ನಿಮ್ಮ ಜೀವನ ಪೂರ್ತಿ ನೆನೆಸ್ತೇನೆ ಅಂತ ಹೇಳ್ತಾನೆ. ಇಂಥ ಮಾತು ಕೇಳ್ಬಿಟ್ಟು ಓಕೆ ಅಂದ್ಬಿಟ್ರೆ ಗತಿ ಏನಾಗ್ತದಾಗ, ನೀನು ನೆನೆಸ್ತೀವೋ ಬಿಡ್ತೀವೋ, ನಾನು ಕಲ್ಲು ಬೇಕಾದ್ರೆ ಹೇಳಿ ವಾಡಿ ಗಟ ಹೊತ್ತಂತ ಕಳಿಸ್ಬೇಕು.